ನಾವು ಭಾಗವತದ ಅರ್ಥಾನುಸಂಧಾನ ಮಾಡ್ತಾ ಮೊದಲನೇ ಶ್ಲೋಕ ಅದು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಭಾಗವತದ ಸಾರವನ್ನೇ ಇಳಿಸಿಬಿಟ್ಟಿದ್ದಾರೆನ್ನುವಂತಹ ಅತ್ಯಂತ ಅರ್ಥಪೂರ್ಣವಾದಂತಹದ್ದು. ಆಚಾರ್ಯರು ಅದಕ್ಕೆ ವಿಸ್ತಾರವಾಗಿ ಭಾಷ್ಯವನ್ನು ಬರೆದಿದ್ದಾರೆ. ಜನ್ಮಾದ್ಯಸ್ಯ ಯಥೋನ್ವಯಾದ್ ಇತರತಸ್ತೇಷ್ವಭಿಗ್ನ ಸ್ವರಾಟ್ ತೇನೇ ಬ್ರಹ್ಮ ಉದಾಯ ಆದಿ ಕವಯೇ ಮುಹ್ಯಂತಿ ಯಂ ಸುರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತಿ ಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಎನ್ನುವುದು. ಇಲ್ಲಿ ಭಗವಂತನ ಕಾರ್ಯಗಳು ಅಂದರೆ ಅಷ್ಟವಿಧವಾದ ವ್ಯಾಪಾರಗಳನ್ನು ಹೇಳ್ತಾ ಬಂದು ಅಷ್ಟು ವಿಧವಾಗಿ ಅಷ್ಟವಿಧ ವ್ಯಾಪಾರಗಳನ್ನು ಮಾಡುವ ಭಗವಂತನ ಈ ಸೃಷ್ಟಿ ಜಗತ್ತು ಯಾವುದಿದೋ ಅದು ಸತ್ಯವೇ ಆಗಿರಬೇಕು, ಅದು ಮಿಥ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಈ ಶ್ಲೋಕದಲ್ಲಿ ಸುಸ್ಪಷ್ಟವಾಗಿ ಗೋಚರವಾಗುವಂತಹ ವಿಷಯವಾಗಿದೆ. ಸೊ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಹೇಳಿದಂತಹ ವಿಷಯಗಳನ್ನು ನಾವಿಲ್ಲಿ ಪ್ರಸ್ತಾವ ಮಾಡಿದ್ದೀವಿ. ಸೊ ಇಲ್ಲಿ ತಂತ್ರ ಭಾಗವತದ ವಚನವನ್ನು ಸೃಷ್ಟಿ ಸ್ಥಿತ್ಯಪ್ಯ ಈಹಾದೇಹ ಶ್ರುತಿ ಸ್ಮೃತಿ ಸಮನ್ವಯಾತ್ ಯುಕ್ತಿತಃ ಚೇತ್ ಪೂರ್ವಾದೇಹ ಶ್ರೀ ಬ್ರಹ್ಮ ಭವ ಪೂರ್ವಿಣಃ ಸುರ ಗಂಧರ್ವ ಮನುಜ ಪಿತೃ ದೈತ್ಯಾತ್ಮನಃ ಪೃಥಕ್ ಕರ್ತ ವಿಷ್ಣು ಅಜಃ ನಿತ್ಯ ಸರ್ವಜ್ಞತ್ವಾತ್ ನ ಚ ಅಪರಃ ಅನನ್ಯಾಧಿಪತಿಶ್ಚ ಅಸೌ ಗರೀಯಾನ್ ಬ್ರಹ್ಮಣೋ ಯತಃ ತತ್ಪ್ರಸಾದಾಮೃತೇ ತಸ್ಯ ನಾನ್ಯೋ ವೇತ್ತಾಸ್ತಿ ಕಶ್ಚನ ತೇಜಸೋ ರೂಪವತ್ ರೂಪಂ ಬಹುಧಾ ಕುರುತೇ ಹರಿ ವಾರಿಷ್ಠ ತೇಜ ಪ್ರತಿಮಾ ಜೀವಾಸ್ತಸ್ಮಾತ್ ವಿನಿರ್ಗತಾಃ ಕುಲಾಲೇನ ಮೃದಾ ಯದ್ವತ್ ನಿರ್ಮೀಯಂತೆ ಘಟಾದಯಃ ವಿಷ್ಣುನಾ ಏವಂ ಪ್ರಕೃತ್ಯಾ ಏವ ನಿರ್ಮ್ಯತೆ ಜಗದೀದೃಶಂ ಅಂತೇಳಿ ತಂತ್ರ ಭಾಗವತದ ವಚನ. ಇದಕ್ಕೆ ಆಚಾರ್ಯರು ಮಾಡಿದಂತಹ ವ್ಯಾಖ್ಯಾನಕ್ಕೆ ಅಂದ್ರೆ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದು ಬಹಳ ವಿಸ್ತಾರವಾಗಿ ಮಾಡಿದ್ದಾರೆ. ಸೊ ಅದು ಮಾಡಿದಾಗ ಎಲ್ಲರೂ ಪೂರ್ವಪಕ್ಷದವರು ಇದು ಆಚಾರ್ಯರ ಅಭಿಪ್ರಾಯವಾಗಿದೆ, ಇದು ವೇದವ್ಯಾಸರ ಅಭಿಪ್ರಾಯವಲ್ಲ ಅಂತ ಹೇಳುವಂತಹ ಪ್ರಸಂಗ ಬಂದ್ರೆ, ಇಲ್ಲ ಇದು ವೇದವ್ಯಾಸರ ಅಭಿಪ್ರಾಯವೇ ಆಗಿದೆ ಅಂತ ನಮಗೆ ಸ್ಪಷ್ಟೀಕರಣ ಮಾಡುವಂತಹ ವಚನಗಳು ತಂತ್ರ ಭಾಗವತದಿಂದ ಇರುವಂತಹ ವಿಷಯ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿದಂತೆಯೇ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಲಕ್ಷ್ಮಿ ಬ್ರಹ್ಮ ರುದ್ರ ದೇವತೆಗಳು ಗಂಧರ್ವರು ಮನುಷ್ಯರು ಪಿತೃಗಳು ದೈತ್ಯರು ಮುಂತಾದಂತಹ ಇರುವಂತಹ ಈ ಸಮಸ್ತ ಪ್ರಪಂಚ ಯಾವುದಿದೋ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಅಪ್ಯಯ ಅಂದ್ರೆ ಸಂಹಾರ ಈಹ ಅಂದ್ರೆ ನಿಯಮನ ಆದಿ ಮುಂತಾದಂತಹ ಎಲ್ಲ ವ್ಯಾಪಾರ ಅಂದ್ರೆ ನಿಯಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷ ಮುಂತಾದವು ಅಂತ ಹೇಳಿದ್ರೆ ಶ್ರುತಿ ಸ್ಮೃತಿ ಸಮನ್ವಯಾತ್ ಶ್ರುತಿ ವಾಕ್ಯಗಳು ವೇದ ವಾಕ್ಯಗಳು ಸ್ಮೃತಿ ವಾಕ್ಯಗಳು ಅವೆಲ್ಲವನ್ನು ಸಮನ್ವಯ ಮಾಡಿ ಹೇಳುವಂತಹ ವಚನಗಳಾಗಿವೆ. ಎಲ್ಲದ ಸಮನ್ವಯದಿಂದಲೂ ಕೂಡ ನಮಗೆ ಸ್ಪಷ್ಟವಾಗಿರುವಂತಹದ್ದು ಯುಕ್ತಿತಃ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೂರ್ವಾದೇಹ ಶ್ರೀ ಬ್ರಹ್ಮ ಭವ ಪೂರ್ವಿಣ ಸುರ ಗಂಧರ್ವ ಮನುಜ ಪಿತೃ ದೈತ್ಯಾತ್ಮನಃ ಪೃಥಕ್ ಕರ್ತ ವಿಷ್ಣು ಅಜೋ. ಇಂತಹ ಎಲ್ಲ ವಿಧವಾದಂತಹ ವ್ಯಾಪಾರಗಳನ್ನು ಮಾಡುವ ಭಗವಂತ ಯಥಾಯೋಗ್ಯವಾಗಿ ಅವನು ಆಯಾ ಈ ಪ್ರಪಂಚದಲ್ಲಿರುವ ವಸ್ತುಗಳಿಗೆ ಈ ಎಂಟು ವಿಧ ವ್ಯಾಪಾರಗಳು ಎಷ್ಟು ಎಷ್ಟು ಆಡಬೇಕೋ ಅಷ್ಟು ಮಾಡ್ತಾರೆ. ಅಂದ್ರೆ ಉದಾಹರಣೆಗೆ ಜಡ ವಸ್ತುಗಳಲ್ಲಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವುದಿಲ್ಲ. ಅಲ್ಲಿ ಜಡ ವಸ್ತುಗಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಮಾತ್ರವಿದೆ, ಅಲ್ಲಿ ನಿಯಮನವೂ ಇದೆ, ಕಂಟ್ರೋಲ್ ಮಾಡ್ತಾನೆ. ಆದರೆ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅನ್ನುವುದು ಜಡ ಪದಾರ್ಥಗಳಿಗಿಲ್ಲ. ಸೊ ಅಷ್ಟವಿಧ ವ್ಯಾಪಾರಗಳು ಎಲ್ಲ ಪದಾರ್ಥಗಳಿಗೆ ಇಲ್ಲ, ಚೇತನ ಪದಾರ್ಥಗಳಿಗೆ ಈ ಅಷ್ಟವಿಧ ವ್ಯಾಪಾರಗಳು. ಈ ಚೇತನ ಪದಾರ್ಥಗಳಲ್ಲಿ ಕೂಡ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಅಂತ ಹೇಳಿದಾಗ ಅಜ್ಞಾನ ಲಕ್ಷ್ಮಿಗೆ ಅಜ್ಞಾನವನ್ನು ಭಗವಂತ ಕೊಡ್ತಾ ಇಲ್ಲ, ಯಾಕಂದ್ರೆ ಲಕ್ಷ್ಮಿಗೆ ಜ್ಞಾನ ಇದೆ. ಆದರೆ ಸ್ವತಂತ್ರವಾದ ಜ್ಞಾನವಿಲ್ಲ, ಭಗವಂತನ ಬಗ್ಗೆ ಪೂರ್ಣ ಜ್ಞಾನವಿಲ್ಲ, ಜಗತ್ತಿನ ಬಗ್ಗೆ ಪೂರ್ಣ ಜ್ಞಾನವಿದೆ. ಇಂತಹ ಅಂದ್ರೆ ಜಗತ್ತಿನ ವಿಷಯದಲ್ಲಿ ಲಕ್ಷ್ಮಿಗೆ ಅಜ್ಞಾನವಿಲ್ಲ, ಭಗವಂತನ ವಿಷಯದಲ್ಲಿ ಸಂಪೂರ್ಣತ್ವ ಜ್ಞಾನ ಇಲ್ಲ, ಅದೇ ಅಜ್ಞಾನವಿಲ್ಲ. ಸೊ ಆ ಕಾರಣದಿಂದ ಇಂತಹ ಈ ಅಷ್ಟವಿಧ ವ್ಯಾಪಾರಗಳನ್ನು ಯಥಾಯೋಗ್ಯವಾಗಿ ಭಗವಂತ ಮಾಡ್ತಾ ಇದ್ದಾನೆ. ಅವನು ಭಗವಂತ ಒಬ್ಬನೇ ಸರ್ವತ ಎಲ್ಲ ವಿಧದಿಂದಲೂ ಸರ್ವತಾ ಸರ್ವತಾ ಅವನು ಸರ್ವಜ್ಞನಾಗಿದ್ದಾನೆ. ವಿಷ್ಣುವಿನ ಹೊರತು ಇಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ, ಅಂತ ಹೇಳಿ ಅವನು ಸರ್ವೋತ್ತಮನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ ಅನ್ನುವಂತಹ ಶ್ರುತಿ ಸ್ಮೃತಿಗಳಿಂದ ಪ್ರತಿಪಾದಿಸಲ್ಪಡುವಂತಹ ಮುಖ್ಯ ಪ್ರಮೇಯದಿಂದ ಭಗವಂತ ತಿಳಿಯಲ್ಪಡುತ್ತಾನೆ ಅಂತೇಳಿ ಈ ಚೇತನಾಚೇತನ ಅಚೇತನ ಆತ್ಮಕವಾದಂತಹ ಈ ಪ್ರಪಂಚ ಹುಟ್ಟುವುದಕ್ಕೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಅನೇಕ ಮಂದಿ ಅಂದ್ರೆ ಯಾವುದೇ ಒಂದು ನಾವೀಗ ಒಂದು ಮನೆ ನೋಡಿದ್ರೆ ಆ ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಬಹಳ ಮಂದಿ ಸೇರಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಹಾಗೆ ಭಗವಂತ ನಾರಾಯಣ ಒಬ್ಬನೇ ಇದ್ದಾನೆ ಅಂತ ಮೇ ಬಿ ಅನೇಕ ಮಂದಿ ಉತ್ತಮರ ಅನೇಕ ಮಂದಿ ಇರಬಹುದು. ಈ ಜಗತ್ತಿನ ಸೃಷ್ಟಿಗೆ ನಾರಾಯಣ ಒಬ್ಬನೇ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಗೆ ಹೇಳಕ್ಕಾಗತ್ತೆ? ಅನೇಕ ಮಂದಿ ಸೇರಿ ಸೃಷ್ಟಿ ಮಾಡಬಹುದಲ್ಲವಾ? ಅಂದ್ರೆ ಮೂಲಭೂತವಾದ ಶಕ್ತಿಗಳು ಅನೇಕ ಶಕ್ತಿಗಳಿರಬಹುದಲ್ಲವಾ ಅಂತ ಸಂಶಯ ಬಂದರೆ ಇಲ್ಲ, ಅವನು ಅಂದ್ರೆ ಮೂಲಭೂತವಾದ ಅಂದ್ರೆ ಭಗವಂತ ಮಿಕ್ಕವರನ್ನು ನಿಯಮನ ಮಾಡಿದ್ರು, ಅವರ ಮೂಲಕವಾಗಿ ಮಾಡಿದ್ರು, ಅವರ ಅಂತರ್ಗತನಾಗಿ ತಾನೇ ನಿಂತು ಅವರ ಬಡಗು ತಾನು ವ್ಯಾಪ್ತನಾಗಿ ಅವರಿಂದಲೂ ತಾನು ಮಾಡಿಸುತ್ತಾ ಇರ್ತಾನೆ. ಅದು ಭಗವಂತನ ಒಬ್ಬನ ಇಚ್ಛೆ ಸ್ವತಂತ್ರದಿಂದಲೇ ಆಗತ್ತೆ. ಅಂದ್ರೆ ಸ್ವತಂತ್ರೇಚ್ಛ ಸ್ವತಂತ್ರತ್ವ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತೇಳಿ ಅವನೊಬ್ಬನೇ ಸ್ವತಂತ್ರನಾಗಿದ್ದಾನೆ. ಮಿಕ್ಕವರು ಭಗವಂತನ ಕೈಲಿರುವಂತಹ ಟೂಲ್ಸ್ ಇದ್ದಂತೆ, ಉಪಕರಣಗಳಿದ್ದಂತೆ ಅಷ್ಟೇ ಹೊರತು ಅವರು ಯಾರು ಸ್ವತಂತ್ರಕರ್ತರಲ್ಲ. ಆ ಕಾರಣದಿಂದ ಈ ಪ್ರಪಂಚ ಹುಟ್ಟಲಕ್ಕೆ ಒಬ್ಬ ಚೇತನ ಭಗವಂತ ಒಬ್ಬನೇ ಚೇತನ ಪೂರ್ಣ ಮೂಲ ಕಾರಣನಾಗಿದ್ದಾನೆ ಅಂಥೇಳಿ ಎಲ್ಲ ಪ್ರಮೇಯಗಳು ಶ್ರುತಿ ಸ್ಮೃತಿಗಳು ಹೇಳುತ್ತೆ. ಅವನು ಅಲ್ಪಶಕ್ತರಾಗಿರುವಂತಹ ಬ್ರಹ್ಮಾದಿಗಳಲ್ಲಿ ಅವನು ಆಯಾ ಹೆಸರುಗಳಿಂದ ಆ ರೂಪಗಳಿಂದ ಇದ್ದಾನೆ ಅಷ್ಟೇ ಹೊರತು ಅವನೇ ಬ್ರಹ್ಮವಲ್ಲ, ಅವನೇ ರುದ್ರ. ಅಂದ್ರೆ ಮಿಕ್ಕ ಜೀವರಿಗೆ ಅವನಿಗೆ ಅಭೇದವನ್ನು ನಾವು ನೋಡುವಂತಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ವಶಕ್ತನಾದಂತಹ ಹರಿ ಅವನು ಆ ಎಲ್ಲರಿಗಿಂತಲೂ ವಿಲಕ್ಷಣನೂ ವಿಭಿನ್ನನೂ ಆಗಿದ್ದಾನೆ. ಆದರೆ ಎಲ್ಲರನ್ನು ನೇಮನ ಮಾಡ್ತಾನೆ ಅಂತೇಳಿ ಅದನ್ನು ಯುಕ್ತಿಯಿಂದಲೂ ಪ್ರಮೇಯಗಳಿಂದಲೂ ಎಲ್ಲ ವಿಧವಾಗಿ ನಾವು ಅದನ್ನು ಸ್ಪಷ್ಟಗೊಳಿಸಬಹುದು. ನಮಗೆ ಅಕ್ಷಾದಿತ್ಯಂ ಪ್ರಮಾಣ ಅಖಿಲಾಂ ನಾಯಕ ವೇದ್ಯೋ ಹರಿ ಹರಿಹಿ ಅಂತ ಹೇಳಿದಂತೆ ಪ್ರಮಾಣಗಳು ಮೂರು ವಿಧವಾದ ಪ್ರಮಾಣಗಳು, ಪ್ರತ್ಯಕ್ಷ ಅನುಮಾನ ಆಗಮ ಅಂತೇಳಿ ಈ ಮೂರು ಪ್ರಮಾಣಗಳು ಕೂಡ. ಪ್ರತ್ಯಕ್ಷ ಅನ್ನುವುದು ನಿರ್ದಿಷ್ಟವಾದಂತಹ ದೋಷರಹಿತವಾದಂತಹ ಇಂದ್ರಿಯ ವಿಷಯ ಸನ್ನಿಕರ್ಷ, ಇಂದ್ರಿಯಗಳು ಇಂದ್ರಿಯ ವಿಷಯಗಳು ಯಾವುದಿದೋ ಅವು ಎರಡಕ್ಕೂ ಸಂಬಂಧ ನಿರ್ದೋಷವಾಗಿ ಇರುವಾಗ ತಿಳಿಯಲ್ಪಡುವಂತಹದ್ದು ಅದು ಪ್ರತ್ಯಕ್ಷ. ಅದೇ ವಿಧವಾಗಿ ನಿರ್ದೋಷವಾದಂತಹ ಉಪಪತ್ತಿ ಅಂದ್ರೆ ಯಾವುದೇ ಒಂದು ಎಸ್ಟಾಬ್ಲಿಷ್ ಮಾಡುವುದು ಲಾಜಿಕಲ್ ಯುಕ್ತಿ ಅನ್ನುವುದು ಅದು ನಿರ್ದೋಷವಾಗಿ ಇದ್ದರೆ ಮಾತ್ರ ಅದು ಪ್ರಮಾಣವಾಗುತ್ತೆ, ಅನುಮಾನ ಅಂತ ಕರೀತಾರೆ. ಈ ವಿಧವಾಗಿ ನಿರ್ದೋಷವಾದಂತಹ ಇಂದ್ರಿಯ ವಿಶೇಷ ನಿಕಷ ಅದು ಪ್ರತ್ಯಕ್ಷವಾದರೆ ನಿರ್ದೋಷವಾದಂತಹ ಉಪಪತ್ತಿ ಅನುಮಾನವಾಗುತ್ತೆ. ನಿರ್ದೋಷ ಶಬ್ದ ಅಂದ್ರೆ ಅನೇಕ ವಿಧವಾದ ಶಬ್ದಗಳು ವಾಕ್ಯಗಳು ಎಲ್ಲವೂ ಇದೆ ಪ್ರಪಂಚದಲ್ಲಿ. ಯಾವುದು ಆಗಮ, ಯಾವುದನ್ನು ನಾವು ಆಗಮ ಅಂತ ಒಪ್ಪಬೇಕು ಅಂತ ಹೇಳಿದ್ರೆ ಯಾವುದು ನಿರ್ದೋಷವಾಗಿದೆಯೋ ಅದು ಆಗಮ, ಅಂದ್ರೆ ದೋಷರಹಿತವಾಗಿರುವಂತಹದ್ದು. ಅದರಲ್ಲಿ ದೋಷವಿದೋ ಈಗ ಎಲ್ಲದರಲ್ಲಿಯೂ ದೋಷವನ್ನು ನೋಡುವಾಗ, ಪ್ರತ್ಯಕ್ಷದಲ್ಲಿ ದೋಷವನ್ನು ನೋಡುವಾಗ ಇಂದ್ರಿಯಗಳಲ್ಲಿ ದೋಷವಿದ್ದರೇನೋ, ಆ ಇಂದ್ರಿಯ ವಿಷಯಗಳಿಗೆ ಗ್ಯಾಪ್ ಇದ್ದಾಗಲೋ, ಆ ವಿಷಯಗಳ ಇಂದ್ರಿಯಗಳಿಗೆ ಸರಿಯಾಗಿ ಸ್ಫುರಣವಾಗದೇ ಇದ್ದನೋ ಕಾಣಿಸದೇ ಇದ್ದರೇನೋ ದೋಷ ಬರುತ್ತೆ. ಅನುಮಾನದಲ್ಲಿ ದೋಷ ಮಾಡುವಾಗ ಆ ತಾರ್ಕಿಕ ಶಕ್ತಿ ಲೋಪವಾದಾಗ ಸರಿಯಾಗಿ ಅದನ್ನು ಅಪ್ಲೈ ಮಾಡದೇ ಇದ್ರೆ ಅದರಲ್ಲಿ ದೋಷ ಬರುತ್ತೆ. ಆಗಮಗಳಲ್ಲಿ ಅಂದ್ರೆ ಶಬ್ದಗಳಲ್ಲಿ ವಾಕ್ಯಗಳಲ್ಲಿ ಯಾವುದು ಸರಿಯಾದ ದೋಷರಹಿತವಾದದ್ದು, ಯಾವ್ದು ದೋಷಪೂರ್ಣವಾದದ್ದು, ಯಾವ್ದು ದೋಷರಹಿತವಾದದ್ದು ಅನ್ನೋದು ತಿಳಿಯಬೇಕಂತ ಹೇಳಿದರೆ ಅದಕ್ಕೆ ವೇದಗಳು ಮೂಲಭೂತವಾದ ಪ್ರಮಾಣ. ಯಾಕೆ ವೇದಗಳು? ಅವು ಪುರುಷ ನಿರ್ಮಿತವಲ್ಲ, ಪುರುಷ ನಿರ್ಮಿತವಾಗದೇ ಇರುವಂತಹ ನಿರ್ದೋಷ ಶಬ್ದಗಳು ಅಂದ್ರೆ ತಾವು ಅನಂತವಾಗಿ ಅನಾದಿಯಾಗಿರುವಂತಹ ಶ್ರುತಿ ಕೇಳಲ್ಪಟ್ಟಿರುವಂತಹ ಶಬ್ದಗಳು ಅವು ದೋಷರಹಿತವಾಗಿದೆ. ಆ ವೇದಗಳಿಗೆ ಅನುಸಾರಿಯಾಗಿರುವಂತಹ ಭಗವಂತನೇ ರಚನೆ ಮಾಡಿದಂತಹ ಗ್ರಂಥಗಳು ಅವು ದೋಷರಹಿತವಾಗಿದೆ, ಅವುಗಳಿಗೂ ಆಗಮ ಸದೃಶವಾದಂತಹ ಪ್ರಾಮಾಣ್ಯ ಇದೆ. ಈ ವಿಧವಾಗಿ ಯಾವುದು ದೋಷರಹಿತ ಅಂತ ಹೇಳಿದ್ರೆ ಭಗವಂತನನ್ನು ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ಅಂತ ಹೇಳಲಕ್ಕೆ ಯೋಗ್ಯವಾದ ಶಬ್ದಗಳೆಲ್ಲವೂ ಸರಿಯಾಗಿರುವಂತಹದ್ದು. ಅದಕ್ಕೆ ವಿರುದ್ಧವಾಗಿ ಯಾವುದು ಹೋದರೂ ಅದು ದೋಷವಿಲ್ಲ ಉಳ್ಳದ್ದಾಗುತ್ತೆ. ಈ ವಿಧವಾಗಿ ಭಗವಂತನ ಸರ್ವಶಕ್ತನಾದ ಹರಿಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ಈ ಮೂರು ಪ್ರಮಾಣಗಳಿಂದಲೂ ಕೂಡ ನಮಗೆ ಆಗ್ತಾ ಇದೆ ಅಂತೇಳಿ ಎಲ್ಲವೂ ಸಿದ್ಧವಾಗಿ ಈ ವಿಷಯಗಳು ಸಿದ್ಧವಾಗಿದೆ, ನಮಗೆ ಸ್ಪಷ್ಟವಾಗಿದೆ ಅಂತ ಹೇಳಿ ಎಲ್ಲವನ್ನು ಭಗವಂತ ಇಲ್ಲಿ ಬ್ರಹ್ಮ ಅನ್ನುವ ಶಬ್ದ ಭಗವಂತನಿಗೂ ಅನ್ವಯ ಮಾಡ್ತೀವಿ, ಚತುರ್ಮುಖ ಬ್ರಹ್ಮನಿಗೂ ಅನ್ವಯ ಮಾಡ್ತೀವಿ. ಅದೇ ವಿಧವಾಗಿ ಮಿಕ್ಕ ಶಬ್ದ ಎಲ್ಲ ಶಬ್ದಗಳು ಕೂಡ ಮಿಕ್ಕವರಿಗೆ ಅನ್ವಯ ಮಾಡಿದ್ರು ಮೂಲತಃ ಸರ್ವ ಶಬ್ದಗಳು ಭಗವದ್ ವಾಚಕವಾಗಿವೆ. ಅಂದ್ರೆ ಭಗವಂತ ಸರ್ವಶಬ್ದ ವಾಚ್ಯ ಅಂದ್ರೆ ಒಂದೇ ಶಬ್ದ ಭಗವಂತನಿಗೂ ಅನ್ವಯ ಮಾಡ್ತೀವಿ ಇನ್ನೊಬ್ಬರಿಗೂ ಅನ್ವಯ ಮಾಡ್ತೀವಿ. ಸೊ ಹಾಗಿದ್ದಾಗ ಜನಗಳು ಅಭೇದವನ್ನು ತಿಳಿಯುವ ಪ್ರಮಾದವಿದೆ. ಅದಕ್ಕೆ ಇಬ್ಬರಿಗೂ ಒಂದೇ ಶಬ್ದ ಹೇಗೆ ಅನ್ವಯವಾಗುತ್ತೆ ಅಂತ ಹೇಳಿದರೆ ಮಿಕ್ಕವರಿಗೆ ಅನ್ವಯ ಮಾಡಿದಾಗ ಅದು ಪೂರ್ಣತ್ವವನ್ನು ತಿಳಿಸುವ ಅರ್ಥವನ್ನು ಕೊಡೋದಿಲ್ಲ. ಭಗವಂತನಿಗೆ ಅನ್ವಯ ಮಾಡಿದಾಗ ಮಾತ್ರ ಅದು ಪೂರ್ಣತ್ವವನ್ನು, ಉದಾಹರಣೆಗೆ ಬ್ರಹ್ಮ ಅಂದರೆ ಬ್ರಹ್ಮಿ ತತ್ವ, ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮಾಂಡವೆಲ್ಲವೂ ವ್ಯಾಪಿಸಿದ್ದಾರೆ ಆದ ಕಾರಣದಿಂದ ಅವರು ಬ್ರಹ್ಮ. ಆದರೆ ಈ ಅಮುಕ್ತ ಪ್ರಪಂಚದಲ್ಲಿ ಚತುರ್ಮುಖ ಬ್ರಹ್ಮ ವ್ಯಾಪಿಸಿದ್ದಾನೆ ಭಗವಂತ, ಅವನು ಬ್ರಹ್ಮ ಅಂತ ಹೇಳಿದ್ರೆ ಅವನಿಗೆ ಆ ಶಬ್ದ ಇನ್ನೂ ಪೂರ್ಣವಾಗಿ ಅನ್ವಯವಾಗುತ್ತೆ. ಬ್ರಹ್ಮಿ ತತ್ವ ಸರ್ವವ್ಯಾಪಕ ಅಂತ ಹೇಳಿದಾಗ ಈ ಕೇವಲ ಅಮುಕ್ತ ಪ್ರಪಂಚ ಮಾತ್ರವೇ ಅಲ್ಲ, ಮುಕ್ತ ಅಮುಕ್ತ ಪ್ರಪಂಚಗಳೆಲ್ಲದಲ್ಲಿ ಮುಕ್ತ ಪ್ರಪಂಚ ಬೇರೆ ಇದೆ, ಅಂತಹ ಮುಕ್ತ ಪ್ರಪಂಚದಲ್ಲಿಯೂ ಸರ್ವವ್ಯಾಪಕನಾಗಿದ್ದಾನೆ ಭಗವಂತ. ಆ ಕಾರಣದಿಂದ ಅವನು ನಿಜವಾದ ಬ್ರಹ್ಮಿ ತತ್ವ, ಬ್ರಹ್ಮ ಅನ್ನುವ ಶಬ್ದ ಅವನಿಗೆ ಪೂರ್ಣವಾಗಿ ಅನ್ವಯವಾಗುತ್ತೆ. ಹೀಗೆ ಪ್ರತಿಯೊಂದು ಶಬ್ದಗಳು ಕೂಡ ಭಗವತ್ ಪರವಾಗಿ ಅನ್ವಯ ಮಾಡಿದಾಗ ಅದು ಪೂರ್ಣಾರ್ಥವನ್ನು ಪಡೆಯುತ್ತದೆ, ಬೇರೆಯವರಿಗೆ ಅನ್ವಯ ಮಾಡಿದಾಗ ಆ ಪೂರ್ಣಾರ್ಥ ಅದಕ್ಕೆ ಬರುವುದಿಲ್ಲ. ಈ ಕಾರಣದಿಂದ ಆ ಸರ್ವಶಬ್ದವಾಚ್ಯತ್ವ ಭಗವಂತನಿಗೆ ಇರುವುದು ಮಿಕ್ಕ ವಸ್ತುಗಳಿಂದ ಅಭೇದವನ್ನು ಹೇಳುವುದಕ್ಕಾಗಿ ಅಲ್ಲ, ಮಿಕ್ಕ ವಸ್ತುಗಳೆಲ್ಲದಕ್ಕೆ ಅವನು ನಿಯಾಮಕನಾಗಿದ್ದಾನೆ, ಅವನೇ ತನ್ನ ಹೆಸರನ್ನು ಆ ವಸ್ತುಗಳಿಗೆ ಕೊಟ್ಟಿದ್ದಾನೆ. ಮಹಾಪ್ರಳಯದಲ್ಲಿ ಭಗವಂತ ಒಬ್ಬನೇ ಇದ್ದಾಗ ಅವನೊಬ್ಬನಿಗೆ ಎಲ್ಲ ಬ್ರಹ್ಮರುದ್ರಾದಿ ಶಬ್ದಗಳನ್ನು ಅನ್ವಯವಾಗುತ್ತೆ. ಆ ಸಮಯದಲ್ಲಿ ಅಮುಕ್ತ ಪ್ರಪಂಚದಲ್ಲಿ ಯಾವ ಬ್ರಹ್ಮರುದ್ರ ಇರೋದಿಲ್ಲ. ಈ ವಿಧವಾಗಿ ಭಗವಂತನೇ ಸರ್ವ ಸ್ವತಂತ್ರನು ಅನ್ನೋದು ಎಲ್ಲ ಪ್ರಮೇಯಗಳಿಂದಲೂ ನಮಗೆ ಸಿದ್ಧವಾಗುತ್ತೆ. ಆ ಈ ಅಮುಕ್ತ ಪ್ರಪಂಚದಲ್ಲಿ ಬ್ರಹ್ಮಾಂಡವೆಲ್ಲವೂ ಸೃಷ್ಟಿ ಮಾಡಿ ಭಗವಂತನ ಆಜ್ಞೆಯಿಂದ ವ್ಯಾಪಿಸಿರುವಂತಹ ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನಿಗೂ ಗುರುವಾಗಿದ್ದಾನೆ ಭಗವಂತ, ಆ ಚತುರ್ಮುಖ ಬ್ರಹ್ಮನಿಗೂ ಉಪದೇಶಕನಾಗಿದ್ದಾನೆ. ಆದ ಕಾರಣದಿಂದ ಆ ಭಗವಂತ ಸರ್ವೋತ್ತಮ ಅನ್ನುವುದು ಅದರಿಂದಲೂ ನಾವು ತಿಳಿಯಬೇಕು ಅನ್ನುವ ವಿಷಯದಿಂದ ಇಲ್ಲಿ ತೇನೇ ಬ್ರಹ್ಮ ಹೃದಯ ಆದಿ ಕವಿ ಅಂತ ಹೇಳುವಾಗ ಅಂತಹ ಚತುರ್ಮುಖ ಬ್ರಹ್ಮನಿಗೂ ಗುರುವಾಗಿದ್ದಾನೆ ಭಗವಂತ. ಜನ್ಮ ಕೊಟ್ಟಿದವನು ಮಾತ್ರ ಅಲ್ಲ, ಜ್ಞಾನವನ್ನು ಕೊಟ್ಟಿದ್ದಾನೆ ಭಗವಂತ, ಅವನು ಒಬ್ಬನೇ ಸ್ವತಂತ್ರ ಅನ್ನುವುದು. ಅಷ್ಟೇ ಅಲ್ಲದೆ ಆ ಭಗವಂತನ ಅನುಗ್ರಹವಿಲ್ಲದೆ ಆ ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಭಗವಂತನನ್ನು ಅವರವರ ಯೋಗ್ಯತಾನುಸಾರ ಎಲ್ಲರೂ ತಿಳಿತಾರೆ, ಅವರವರ ಯೋಗ್ಯತಾನುಸಾರ ತಿಳಿಯುವುದಕ್ಕೂ ಅವರು ಸ್ವತಂತ್ರರಲ್ಲ. ಎವರಿಬಡಿ ನೋಸ್ ಅಬೌಟ್ ದ ಲಾರ್ಡ್ ಟು ದೇರ್ ಬೆಸ್ಟ್ ಆಫ್ ಎಬಿಲಿಟಿ, ಅದು ಕೂಡ ಭಗವಂತ ಅನುಗ್ರಹ ಮಾಡಿದರೆ ಮಾತ್ರ ಆಗತ್ತೆ. ಪರಮಾತ್ಮನ ಅನುಗ್ರಹವಿಲ್ಲದಿದ್ದರೆ ಭಗವಂತನನ್ನು ಅರಿಯುವುದು ಸಾಧ್ಯವಿಲ್ಲ. ಯಾರು ಕೂಡ ಭಗವಂತನನ್ನು ತಾವಾಗಿ ಸ್ವತಂತ್ರವಾಗಿ ನಮಗೆ ಯೋಗ್ಯತೆ ಇದೆ ನಾವು ತಿಳಿತೀವಿ ಭಗವಂತನ ಅಂತ ಕೊರಟ್ರೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಆ ಭಗವಂತ ಎಲ್ಲ ವಿಧವಾಗಿರುವಂತಹ ಭಗವಂತ ತೇಜಸ್ಸು, ಈಗ ಪಂಚಭೂತಗಳಿದೆ, ತೇಜಸ್ಸಿನ ಅಭಿಮಾನಿ, ನೀರಿನ ಅಭಿಮಾನಿ, ಈ ವಿಧವಾಗಿ ಅನೇಕ ವಿಧವಾದ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳೆಲ್ಲರವಳಗೂ ಕೂಡ ಭಗವಂತ ಇದ್ದು ಅವರೆಲ್ಲರನ್ನು ತನ್ನ ಪ್ರತಿಬಿಂಬರಾಗಿ ಮಾಡಿದ್ದಾನೆ. ಅಂದ್ರೆ ಸಮಸ್ತ ಜೀವರಾಶಿಗಳು, ಅಂದರೆ ತೃಣದಿಂದ ಚತುರ್ಮುಖ ಬ್ರಹ್ಮನವರೆಗೂ ಇರುವಂತಹ ಸಮಸ್ತ ಚೇತನ ರಾಶಿಗಳು ಕೂಡ ಪ್ರತಿಬಿಂಬ ಸದೃಶರಾಗಿದ್ದಾರೆ. ಅಂದರೆ ಈಗ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬರುತ್ತೆ, ಸೂರ್ಯ ಒಂದು ಬಿಂಬ ಇರುತ್ತೆ, ಅನೇಕ ನೀರು ಜಲಾಶಯಗಳಿರುತ್ತೆ, ಒಂದು ಸೂರ್ಯನ ಬಿಂಬ ಅನೇಕ ಜಲಾಶಯಗಳಲ್ಲಿ ಅನೇಕ ಪ್ರತಿಬಿಂಬಗಳಂತೆ ಕಾಣಿಸಿಕೊಡುತ್ತೆ. ಸೂರ್ಯ ಒಬ್ಬನೇ, ಪ್ರತಿಬಿಂಬಗಳು ಅನೇಕ ವಿಧವಾದ ಪ್ರತಿಬಿಂಬಗಳಿದೆ. ಅದೇ ವಿಧವಾಗಿ ಹರಿಯ ಪ್ರತಿಬಿಂಬರಾದ ಜೀವರಾಶಿಗಳು, ಜೀವರು ಅನೇಕ ಮಂದಿ ಇದ್ದಾರೆ, ಹರಿ ಒಬ್ಬನೇ ಇದ್ದಾನೆ, ಅಂತಹ ಹರಿಗೆ ಪ್ರತಿಬಿಂಬರಾಗಿ ಅನೇಕ ಜೀವರಾಶಿಗಳಿದ್ದಾರೆ. ಅವರಿಗೆ ಆ ಪ್ರತಿಬಿಂಬತ್ವವನ್ನು ಭಗವಂತ ಕೊಟ್ಟಿದ್ದಾನೆ, ಕೊಡ್ತಾ ಇದ್ದಾನೆ. ಅಂದರೆ ಅವರಿಗೆ ಜಡದೇಹಗಳನ್ನು ಭಗವಂತ ಪ್ರದಾನ ಮಾಡ್ತಾ ಇದ್ದಾನೆ. ಸೊ ಜಡದೇಹಗಳು ಅವರಿಗೆ ಬರು, ಅಂದ್ರೆ ಜಡದೇಹಗಳನ್ನು ಜೀವರಿಗೆ ಕೊಡುವುದು ಪ್ರತಿಬಿಂಬದ ಸೃಷ್ಟಿ ಮಾಡಿದಂತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಮೊದಲು ತನ್ನ ರೂಪ, ತೇಜೋ ರೂಪನಾದ ಭಗವಂತ ತನ್ನ ರೂಪವನ್ನೇ ನಾರಾಯಣನಿಂದ ಪ್ರದ್ಯುಮ್ನ ರೂಪಕ್ಕಂತೂ ಅನಿರುದ್ಧ ರೂಪಂತೂ ಇದು ನಾವು ಕೇಳಿದ್ದೀವಿ. ಅಂದ್ರೆ ಭಗವಂತನ ಒಂದು ರೂಪದಿಂದ ಇನ್ನೊಂದು ರೂಪಗಳು ಬರುವುದು. ತೇಜೋ ವಾರಿ ಮುದಾಂ ಯಥಾ ವಿನಿಮಯೋ ಎತ್ತಿ ಸೋಗೋ ಮೃಷ ಅಂತ ಹೇಳಿದಾಗ, ತೇಜೋ ರೂಪನಾದ ಭಗವಂತ ತನ್ನ ಒಂದು ತೇಜೋ ರೂಪದಿಂದ ಇನ್ನೊಂದು ಅನೇಕ ತೇಜೋ ರೂಪಗಳನ್ನು ಹುಟ್ಟಿಸುತ್ತಾನೆ. ಎಲ್ಲ ತೇಜ ರೂಪಗಳು ಭಗವಂತನ ತೇಜ ರೂಪಗಳು ಸಮಾನವಾಗಿರುವಂತಹ ರೂಪಗಳು, ಅವು ಯಾವುದಕ್ಕೂ ಒಂದರಿಂದ ಇನ್ನೊಂದಕ್ಕೆ ಭೇದವಿಲ್ಲ. ಈ ಎಲ್ಲ ವಿಷಯಗಳಲ್ಲಿಯೂ ಅವರು ರೂಪಗಳು ಸಮಾನವಾಗಿದೆ. ಅಂತಹ ತನ್ನ ಅನಂತವಾದ ತೇಜೋ ರೂಪಗಳನ್ನು ಭಗವಂತ ತಾನು ತನ್ನ ರೂಪಗಳಿಂದಲೇ ಸೃಷ್ಟಿ ಮಾಡಿಸ್ತಾ ಇದ್ದಾನೆ. ಅದು ಅವನ ಇಚ್ಛೆಯಿಂದಲೇ, ಅವನ ಸ್ವತಂತ್ರದಿಂದಲೇ, ಅವನ ಬಯಸಿ ಆಗುವಂತಹದ್ದು. ಅದನ್ನು ಮಾಡುವವರು ಬೇರೆಯವರು ಯಾರು ಇಲ್ಲ. ಅದು ಭಗವಂತನ ಸೃಷ್ಟಿ, ತನ್ನ ಸೃಷ್ಟಿ. ಅದು ತೇಜೋ ಸೃಷ್ಟಿ, ಸ್ವಸೃಷ್ಟಿ, ಭಗವತ್ ಸೃಷ್ಟಿ, ಅವನದೇ ಆದ ಅವನ ರೂಪಗಳ ಸೃಷ್ಟಿ. ಅದು ಒಂದು ವಾರಿ ನೀರಿನಲ್ಲಿ ಬಿಡುವ ಸೃಷ್ಟಿಯದು. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬಗಳಿದ್ದಂತೆ ಭಗವಂತ ಸಮಸ್ತ ಜೀವರಾಶಿಗಳಿಗೆ ದೇಹವನ್ನು ಪ್ರದಾನ ಮಾಡ್ತಾನೆ. ಅದು ಪ್ರತಿಬಿಂಬಗಳನ್ನು ಸೃಷ್ಟಿ ಮಾಡಿದಂತೆ ತನ್ನದೇ ಆದ, ಅಂದ್ರೆ ಅವರನ್ನು ದೇಹಗಳನ್ನು ಕೊಟ್ಟು ಆ ದೇಹದ ಒಳಗೂ ತಾನೇ ನಿಂತು ಆ ಎಲ್ಲರಿಂದ ಮಾಡಿ ಮಾಡಿಸುತ್ತಾ ಇರ್ತಾನಾದ ಕಾರಣದಿಂದ ಅವರೆಲ್ಲರೂ ಪ್ರತಿಬಿಂಬರಿದ್ದಂತೆ. ರಿಫ್ಲೆಕ್ಷನ್ಸ್ ಗೆ ಹೇಗೆ ಸ್ವಾತಂತ್ರ್ಯವಿಲ್ಲವೋ ಬಿಂಬ ಮಾಡಿದಾಗ ಪ್ರತಿಬಿಂಬ ಮಾಡುತ್ತೆ. ಆ ವಿಧವಾಗಿ ಭಗವಂತ ಮಾಡಿದಾಗ ಅವನ ಪ್ರತಿಬಿಂಬರಾದ ಜೀವರಾಶಿಗಳೆಲ್ಲವನ್ನು ಮಾಡ್ತಾರೆ. ಮಾಡಿ ಮಾಡಿಸುವ ಆದ ಕಾರಣದಿಂದ ಅವನು ಬಿಂಬರೂಪ, ಅವರೆಲ್ಲರೂ ಪ್ರತಿಬಿಂಬ ರೂಪ. ಇದು ತೇಜೋ ವಾರಿ ವಾರಿಯಲ್ಲಿ ಪ್ರತಿಬಿಂಬವನ್ನು ಸೃಷ್ಟಿ ಮಾಡಿದ ಸದೃಶವಾದದ್ದು. ಅದಕ್ಕೆ ಸಿಮಿಲರ್ ಟು ದಟ್ ಅಂತೇಳಿ ಅಂತಹ ಸೃಷ್ಟಿಯನ್ನು ಭಗವಂತ ಜೀವರಾಶಿಗಳಿಗೆ ಮಾಡ್ತಾ ಇದ್ದಾನೆ. ಜಡದೇಹಗಳನ್ನು ಕೊಡುವುದೇ ಜೀವರಾಶಿಗಳಿಗೆ ಮಾಡಿದಂತೆ. ಅದಾದ ಮೇಲೆ ಇಲ್ಲಿ ಹೇಳ್ತಾ ಕುಲಾಲೇನ ಮೃದಾ ಯತ್ ವತ್ ನಿರ್ಮೀಯತೆ. ಬಹಳ ಮಂದಿಗೆ ಇದು ಒಂದು ಒನ್ ಆಫ್ ದ ಗೊಂದಲಗಳೇನಂದ್ರೆ ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣ ಅಂದ್ರೆ ಎಫಿಷಿಯಂಟ್ ಕಾಸ್ ಮಾತ್ರವಲ್ಲ, ಅವನು ಉಪಾದಾನ ಕಾರಣವೂ ಆಗಿದ್ದಾನೆ. ಯಾಕಂದ್ರೆ ಅವನು ಬೇರೆ ಮೂಲ ಪ್ರಕೃತಿ ಮೇಲೆ ಯಾವುದರ ಮೇಲೆ ಆಧಾರ ಪಟ್ಟರೆ ಆಗೋದಿಲ್ಲ. ಅವನೇ ತಾನೇ ತನ್ನನ್ನೇ ಜಗತ್ತಾಗಿ ಪರಿಣಾಮಗೊಳಿಸಿದ್ದಾನೆ ಅನ್ನುವ ತಪ್ಪು ತಿಳುವಳಿಕೆ ಕೂಡ ಬಹಳ ಜನಕ್ಕೆ ಇದೆ. ಆ ತಪ್ಪು ತಿಳುವಳಿಕೆ ಬರ್ಲಿಕ್ಕೆ ಒನ್ ಆಫ್ ದ ರೀಸನ್ಸ್ ಪ್ರಾಬಬ್ಲಿ ಈಸ್ ಭಗವಂತ ಇನ್ನೊಂದರ ಮೇಲೆ ಯಾಕೆ ಆಧಾರ ಪಟ್ಟಿರಬೇಕು ಅಂತ ಅವರು. ಸೊ ಭಗವಂತ ತಾನೇ ತನ್ನನ್ನೇ ಪ್ರಪಂಚವಾಗಿ ಮಾರ್ಗೊಳಿಸ್ತಾನೆ, ಈ ಅಂದ್ರೆ ಈ ಎಲ್ಲ ಪ್ರಪಂಚವೂ ಕೂಡ ಭಗವಂತನ ರೂಪವೇ ಆಗಿದೆ ಅಂತ ಭ್ರಮೆ ಪಡುವ ಅವಕಾಶವಿದೆ. ಹಾಗೆ ಅಲ್ಲ ಅನ್ನೋದು ಇಲ್ಲಿ ತಿಳಿಸಿಕೊಡ್ತಾ ಇದೆ. ಕುಲಾಲೇನ ಮೃದಾ ಯದ್ವತ್ ಕುಲಾಲ ಅಂದ್ರೆ ಮಡಿಕೆ ಮಾಡುವವನು. ಆ ಮಡಿಕೆ ಮಾಡುವವನು ಯಾರಿದ್ದಾನೋ ಕುಂಬಾರ ಅಂತೀವಲ್ಲ, ಆ ಕುಂಬಾರನು ಅವನು ಮಣ್ಣಿನಿಂದ ಮಡಿಕೆಗಳನ್ನು ಗಡಿಗೆಗಳನ್ನು ಮಾಡಿದಂತೆ ಅಂತ ಮುಂತಾದ ವಸ್ತುಗಳನ್ನು ಮಾಡಿದಂತೆ ವಿಷ್ಣು ಮೂಲ ಪ್ರಕೃತಿಯಿಂದ ಈ ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಭಗವಂತ ಇದಕ್ಕೆ ಕೇವಲ ನಿಮಿತ್ತ ಕಾರಣ ಮಾತ್ರನೇ, ಉಪಾದಾನ ಕಾರಣವಲ್ಲ. ಆದ್ರೆ ಮಿಕ್ಕವರು ಮಾಡಿದಂತ ಭಗವಂತ ಮೂಲ ಪ್ರಕೃತಿ ಮೇಲೆ ಆಧಾರ ಪಟ್ಟಿದ್ದಾನಲ್ವಾ ಅಂದ್ರೆ ಆಧಾರ ಪಟ್ಟಿಲ್ಲ. ಮೂಲ ಪ್ರಕೃತಿಯು ಭಗವಂತನ ಇಚ್ಛೆಯಿಂದಲೇ ಇದೆ, ಅವನು ಬಯಸಿದ್ದಾನೆ ಆದ್ದರಿಂದ ಅದಿದೆ. ಸೊ ಆ ಎಲ್ಲವೂ ಕೂಡ ದ್ರವ್ಯಂ ಕರ್ಮದ ಕಾಲಸ್ಥ ಸ್ವಭಾವೋ ಜೀವಯವದ ಯದ ಅನುಗ್ರಹದ ಸಂತಿ ನ ಸಂತಿ ಇದುಪೇಕ್ಷೆಯ ಅಂತ ಹೇಳಿದಂತೆ ಈ ಸಮಸ್ತ ಜಗತ್ತು ಕೂಡ ಭಗವಂತನ ಇಚ್ಛೆಯಿಂದಲೇ ಇದಾದ ಕಾರಣದಿಂದ ಭಗವಂತ ಮೂಲ ಪ್ರಕೃತಿ ಮೇಲೆ ಆಧಾರ ಪಟ್ಟಿರುವುದಿಲ್ಲ. ಭಗವಂತನಿಗೆ ವಿಕಾರವಿಲ್ಲ, ಮೂಲ ಪ್ರಕೃತಿಗೆ ವಿಕಾರವನ್ನು ಕೊಡ್ತಾನೆ, ಅದನ್ನು ಪರಿಣಾಮಗೊಳಿಸುತ್ತಾನೆ. ಅದನ್ನು ಮಣ್ಣಿಂದ ಮಡಿಕೆ ಮಾಡಿದಂತೆ ಮೂಲ ಪ್ರಕೃತಿಯಿಂದ ಈ ಜಗತ್ತಿನ ನಿರ್ಮಾಣ ಮಾಡ್ತಾನೆ ಭಗವಂತ. ಸೊ ಕುಂಬಾರನು ಮಣ್ಣಿನಿಂದ ಮಡಿಕೆ ಗಡಿಗೆಗಳನ್ನು ಮಾಡಿದಂತೆ ಭಗವಂತ ಮಾಡ್ತಾನೆ ಅಂತ ಹೇಳಿ ವಿಷ್ಣು ಸರ್ವೋತ್ತಮನಾದ ನಾರಾಯಣ ಮೂಲ ಪ್ರಕೃತಿಯಿಂದ ಈ ಜಗತ್ತಿನ ನಿರ್ಮಾಣ ಮಾಡ್ತಾ ಇದ್ದಾನೆ. ಇದು ಮೂರು ವಿಧವಾದ ಸೃಷ್ಟಿ ಅಂತ ಹೇಳಿ ಏಷತ್ತಿ ಸರ್ಗೋಹ ವಿಷ್ಣೋಸ್ತು ವೃಥಾ ಲೋಕಸ್ಯ ತಾವೃಥಾ ಇಂದ್ರಜಾಲ ವಿಧಾಂ ಸೃಷ್ಟಿಂ ಮನ್ಯಂತೆ ಜ್ಞಾನ ದುರ್ಬಲಾ ನಿತ್ಯಂ ನಿರಸ್ತ ಇಂದ್ರಜಾಲೇ ಸ್ವತ ಏವ ಕಥಂ ಭವೇತ್ ಅಕ್ಷಮಾಃ ಸತ್ಯ ಸೃಷ್ಟೌ ಹಿ ಮಾಯಾ ಸೃಷ್ಟಿಂ ವಿತನ್ವತೆ ಅನಂತಾಚಿಂತ್ಯ ವಿಭವಃ ಕಥಂ ತಾಂ ಈಹತೆ ಹರಿ ನಿದ್ದುಃಖ ಪೂರ್ಣಾನಂದತ್ವಾತ್ ಯಂ ಆಹುಃ ಸತ್ಯಮಚ್ಯುತಂ ನಿರ್ದೋಷ ಗುಣಪೂರ್ಣತ್ವಾತ್ ಪರಂ ಚ ಆಹು ಜನಾರ್ದನಂ ಏವಂ ವಿಧ ಅನುಭಾವೋ ಯಃ ಸ ಕಥಂ ನಿಂದಿತಂ ಸೃಜೇತ್ ಸ್ವಪ್ನಾದಿಕಂ ಪರೋ ದೇವಃ ಪ್ರಾಣಾದಿಸ್ಥಸ್ತನೋತ್ಯಸೌ ಕೇವಲಸ್ಯ ಪರಸ್ಯ ಅಸ್ಯ ಮಾಯಾ ಸೃಷ್ಟಿ ನ ಯುಜ್ಯತೆ ಅಂತ ಹೇಳಿ ಇಲ್ಲಿ ಈ ಮೂರು ವಿಧವಾದ ಸೃಷ್ಟಿಗಳನ್ನು ಮಾಡುವಂತಹ ಭಗವಂತನಿಗೆ ಈಶ್ವರ ಸೃಷ್ಟಿ, ಆ ಭಗವಂತನ ತನ್ನದೇ ಆದ ತನ್ನ ರೂಪಗಳ ಸೃಷ್ಟಿ ಈಶ್ವರ ಸೃಷ್ಟಿ ಅಂತಾರೆ. ಅದು ಎರಡನೇದು ಜೀವ ಸೃಷ್ಟಿ, ಮೂರನೇ ಜಗಸ್ಸು. ಈ ಮೂರು ಸೃಷ್ಟಿಗಳು ಕೂಡ ಪರಮಾತ್ಮನಿಗೆ ಅದು ಮೃಷ. ಮೃಷ ಅನ್ನುವ ಶಬ್ದಕ್ಕೆ ನಾವು ನೋಡಿದ್ವಿ ಲಾಸ್ಟ್ ಟೈಮ್ ಕ್ಲಾಸ್ ನೋಡಿದಾಗ ಮೃಷ ಅಂತ ಹೇಳಿದ್ರು ಮೃಷಾಶ್ರವ ಅಂತ ಹೇಳಿದಾಗ ಸುಮ್ಮನೆ ನಟನಕ್ಕೆ ಮಾಡುವಂತಹ ಕಣ್ಣೀರಿದ್ದಂತೆ ಇಲ್ಲ ವೃಥ ಪ್ರಯೋಜನ ರಹಿತವಾದದ್ದು ಯಾವ ಪ್ರಯೋಜನವೂ ಇಲ್ಲದೆ ಮಾಡುವಂತಹದ್ದು ಅಂತೇಳಿ ಈ ವಿಧವಾಗಿ ಭಗವಂತ ತನ್ನ ಸಾಧನಕ್ಕಾಗಿ ಯಾವುದು ಮಾಡ್ತಾ ಇಲ್ಲ, ಪರರ ಸಾಧನೆಗಾಗಿ ಮಾಡುವಂತಹದ್ದಾದ ಕಾರಣದಿಂದ ಅದು ವೃಥ ವ್ಯರ್ಥ ಅಂತ ಹೇಳಿದ್ರೆ ಭಗವಂತನ ದೃಷ್ಟಿಯೇ ದಿವ್ಯರ್ಥ ಅಂದ್ರೆ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಈ ಜಗತ್ತಿನ ಸೃಷ್ಟಿ ಮಾಡುವುದರ ಮೂಲಕವಾಗಿ ಭಗವಂತನಿಗೆ ಖುಷಿ ಸಿಗೋದಂತಾಗಲು ಪ್ರಯೋಜನ ಸಿಗೋದಂತ ಯಾವುದು ಇಲ್ಲ, ಅವನಿಗೆ ಯಾವ ಪ್ರಯೋಜನವು ಸ್ವಪ್ರಯೋಜನವಿಲ್ಲ. ಆ ವಿಷಯದಿಂದ ಅದು ಮೃಷ. ಸೊ ಲೋಕಸ್ಯ ಚ ಅವೃಥ, ಲೋಕಕ್ಕೆ ಅದು ಅವೃಥ ಅಂದ್ರೆ ವ್ಯರ್ಥವಲ್ಲ. ಸೊ ಅದಕ್ಕೆ ಮೃಷ ಅಮೃಷ ಅಂತ ಹೇಳಿ ಅಲ್ಲಿ ನಾವು ಎರಡು ವಿಧವಾಗಿಯೂ ಸ್ಪ್ಲಿಟ್ ಮಾಡಬಹುದು. ಸೊ ಆ ಮೂರು ತ್ರಿಸರ್ಗೋ ಮೃಷ ಅಂತ ಹೇಳಿದಾಗ ತ್ರಿಸರ್ಗ ಮೃಷ ಅಂತ ಬಿಡಿಸಬಹುದು, ತ್ರಿಸರ್ಗ ಅಮೃಷ ಅಂತೇಳಿ ಅವಗ್ರಹವಿಟ್ಟುಕೊಂಡು ಬಿಡಿಸಬಹುದು. ಅಮೃಷ ಅಂದ್ರೆ ಅವ್ಯರ್ಥ, ಅವೃಥ. ಮೃಷ ಅಂದ್ರೆ ವೃಥ ವ್ಯರ್ಥ, ತನ್ನ ವಿಷಯದಲ್ಲಿ ವ್ಯರ್ಥ ಸೊ ಮೃಷ, ಭಗವಂತನ ವಿಷಯದಲ್ಲಿ ಅದು ಮೃಷ, ಅವನಿಗೆ ಯಾವ ಪ್ರಯೋಜನವಿಲ್ಲ. ಆದ್ರೆ ಯಾರು ಕೂಡ ಪ್ರಯೋಜನ ರಹಿತವಾದ ಕೆಲಸ ಮಾಡೋದಿಲ್ಲ, ದೇವ್ರು ಮಾತ್ರ ಯಾವ ಪ್ರಯೋಜನವಿಲ್ಲದೆ ಮಾಡ್ತಾನೆ ಕೆಲಸ ಅಂದ್ರೆ ಅವನಿಗೆ ಪ್ರಯೋಜನವಿಲ್ಲ, ಬೇರೆ ಅವರಿಗೆ ಪ್ರಯೋಜನವಿಲ್ಲ. ಅದಕ್ಕೆ ಅವೃಥ ಅಮೃಷ, ಅಮೃಷ ಅವೃಥ ಅವ್ಯರ್ಥ ಅಂದ್ರೆ ವ್ಯರ್ಥವಲ್ಲ, ಅದು ಪ್ರಯೋಜನ ರಹಿತವಲ್ಲ, ಪ್ರಯೋಜನವಿದೆ. ಯಾರಿಗೆ? ಪರಪ್ರಯೋಜನ, ಬೇರೆಯವರಿಗೆ ಪ್ರಯೋಜನವಿದೆ ಹೊರತು ಅಂದ್ರೆ ಮಿಕ್ಕ ಜೀವರಾಶಿಗಳು ಅವರವರ ಸಾಧನೆಯನ್ನು ಮಾಡಬೇಕಾದ ಕಾರಣದಿಂದ ಭಗವಂತ ಮಾಡ್ತಾನೆ. ಸೊ ಬೇರೆಯವರ ಪ್ರಯೋಜನಕ್ಕಾಗಿ ಮಾಡ್ತಾ ಇದ್ದಾನೆ. ಸೊ ಇದು ಲೋಕಸ್ಯ ಚ ಅವೃಥ, ತನಕ್ಕೆ ವಿಷ್ಣೋಸ್ತು ವೃಥ, ಲೋಕಸ್ಯ ಚ ಅವೃಥ, ತನಕ್ಕೆ ವೃಥ, ಭಗವಂತನಿಗೆ ವೃಥ ವ್ಯರ್ಥ, ಆದ್ರೆ ಲೋಕಕ್ಕೆ ಅದು ಅವೃಥ ಅವ್ಯರ್ಥ ಅಂಥೇಳಿ. ಸೊ ತೇಜೋ ಮೃಷ, ಅಲ್ಲಿ ಎರಡು ತಿಸರ್ಗೋ ಮೃಷ, ತಿಸರ್ಗೋ ಮೃಷ ಅಮೃಷ ಅನ್ನುವ ಎರಡು ಅರ್ಥಗಳನ್ನು ವೃಥ ಅವೃಥ ಅನ್ನುವ ಶಬ್ದಗಳನ್ನು ತಿಳಿಸುವುದರ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಬಲಾಹ ಅಂತೇಳಿ, ಇದೆಲ್ಲ ಭಗವಂತನ ಮಾಯಾ ಇಂದ್ರಜಾಲ ಅಂತೇಳಿ ಭಾವನೆ ಮಾಡುವವರು ಅವರು ಜ್ಞಾನ ದುರ್ಬಲರು ಅಂತ ಹೇಳ್ತಾ ಇದ್ದಾರೆ. ಇಂದ್ರಜಾಲ ವಿಧಾಂ ಸೃಷ್ಟಿ ಮನ್ಯಂತೆ ಜ್ಞಾನ ದುರ್ಬಲಾಹ ಅಂದ್ರೆ ಸರಿಯಾದ ತಿಳುವಳಿಕೆ ಇಲ್ಲದವರು ಜ್ಞಾನ ದುರ್ಬಲರು ಅಂದ್ರೆ ತಪ್ಪು ತಿಳುವಳಿಕೆ ಉಳ್ಳವರು, ಸರಿಯಾದ ತಿಳುವಳಿಕೆ ಇಲ್ಲದವರು ಅವರು ಮಾತ್ರ ಈ ಭಗವಂತನ ಜಗತ್ತಿನ ಸೃಷ್ಟಿಯನ್ನು ಮಾಯಾ ಸೃಷ್ಟಿ ಅಂದ್ರೆ ಮಾಯಾ ಸೃಷ್ಟಿ ಇಂದ್ರಜಾಲ ಮ್ಯಾಜಿಕ್ ಮ್ಯಾಜಿಷಿಯನ್ ಟ್ರಿಕ್ ಮಾಡಿದಂತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಮ್ಯಾಜಿಷಿಯನ್ ಯಾವುದಕ್ಕೆ ಟ್ರಿಕ್ ಮಾಡ್ತಾನೆ ಅಂತ ಹೇಳಿದರೆ, ಮ್ಯಾಜಿಷಿಯನ್ ಟ್ರಿಕ್ ಮಾಡುವುದು ಅವನಿಗೆ ಒಂದು ಸ್ಪೆಷಲ್ ಎಬಿಲಿಟೀಸ್ ಇದೆ, ಆದರೆ ಒಂದು ಸ್ಪೆಷಲ್ ಎಬಿಲಿಟೀಸ್ ಇಲ್ಲ, ಅವನಲ್ಲಿ ಶಾರ್ಟ್ ಕಮಿಂಗ್ ಇದೆ. ಉದಾಹರಣೆಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡ್ರೆ, ಒಂದು ಮ್ಯಾಜಿಷಿಯನ್ ಕರೆನ್ಸಿ ನೋಟ್ ಅನ್ನು ಸೃಷ್ಟಿ ಒಂದು ವೈಟ್ ಪೇಪರ್ ತಗೊಂಡು ಅದನ್ನು ಕರೆನ್ಸಿ ನೋಟ್ ಆಗಿ ಮಾಡಿಬಿಡ್ತಾನೆ. ಸೊ ನಿಜವಾಗಿ ಅವನಿಗೆ ಆ ಮಾಡುವ ಶಕ್ತಿ, ಸತ್ಯವಾದ ಸೃಷ್ಟಿ ಮಾಡುವ ಶಕ್ತಿ ಇದ್ದಿದ್ದರೆ ಅವನು ಆ ಪ್ರೊಫೆಷನ್ಗೆ ಹೋಗಬೇಕಾಗಿದ್ದ ಅವಶ್ಯಕತೆನೇ ಇಲ್ಲ. ಅವನು ಜೀವನವನ್ನು ಮಾಡ್ತಾ ಇದ್ದಾನಂತ ಹೇಳಿದರೆ ಆ ವಿಧವಾಗಿ ಮಾಡಿ ಅದಕ್ಕೆ ಎಲ್ಲರನ್ನು ಟಿಕೆಟ್ ತಗೊಂಡು ಟಿಕೆಟ್ ತಗೊಂಡು ಹೋಗಿ ನೋಡ್ತಾರೆ. ಅಂದರೆ ಧನ ಸಂಪಾದನೆಗಾಗಿ ಮಾಡ್ತಾ ಇದ್ದಾನೆ. ಅವನು ನಿಜವಾಗಿ ಧನವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ, ಸತ್ಯ ಧನ ಸೃಷ್ಟಿ ಸಾಮರ್ಥ್ಯ ಅವನಿಗೆ ಇದ್ದಿದ್ದರೆ ಅವನು ವ್ಯರ್ಥವಾದ ಧನದ ಸೃಷ್ಟಿಯನ್ನು ಅಂದ್ರೆ ನಿಜವಾಗಿ ಅದು ದಟ್ ಇಸ್ ನಾಟ್ ಎ ರಿಯಲ್ ನೋಟ್. ಒಂದಾ ಅವನು ರಿಯಲ್ ನೋಟ್ ಇಟ್ಕೊಂಡು ವೈಟ್ ಪೇಪರ್ ರಿಯಲ್ ನೋಟ್ ಅಂತ ಮಾಡಿದಾಗ ರಿಯಲ್ ನೋಟ್ ತಂದು ತೋರಿಸುವುದು ಯಾವುದೋ ಒಂದು ವಿಧವಾದ ಟ್ರಿಕ್ ಮಾಡ್ತಾನೆ. ಅಂದರೆ ಅವನಿಗೆ ಸತ್ಯವಾದ ಸೃಷ್ಟಿ ಮಾಡುವ ಸಾಮರ್ಥ್ಯವಿಲ್ಲದ ಕಾರಣದಿಂದ ಅವನಿಗೆ ಈ ವ್ಯರ್ಥವಾದ ಸೃಷ್ಟಿ ಮಾಡುವುದು ಒಂದು ಸ್ಪೆಷಲ್ ಎಬಿಲಿಟಿ ಇದೆ ನಿಜ, ಆದರೆ ದಟ್ ಈಸ್ ಎ ಲಿಮಿಟೆಡ್ ಎಬಿಲಿಟಿ. ಸತ್ಯವಾದದ್ದನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಅವನಿಗೆ ಇಲ್ಲ. ಭಗವಂತ ಅಂತವನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಸಾಮರ್ಥ್ಯವಿಲ್ಲ ಅಂತ ಹೇಳಿದ್ರೆ ಆವಾಗ ಇಂದ್ರಜಾಲ ಸೃಷ್ಟಿ ಮಾಡಬೇಕು. ಅವನು ಸರ್ವಸಮರ್ಥನಾದರೆ ಅಂತಹ ಇಂದ್ರಜಾಲಿಕವಾದ ಅಂದ್ರೆ ಮಾಯಾಮಯವಾದಂತಹ ಸೃಷ್ಟಿಯ ಅವನು ಮಾಡುವುದು ಅನ್ನೋದು ಅರ್ಥವಿಲ್ಲದೆ ಮಾಡಾಗುತ್ತೆ. ಅವನು ಸರ್ವಸಮರ್ಥನಾದ್ರೆ ಸತ್ಯ ಸೃಷ್ಟಿ ಮಾಡ್ತಾನೆ. ಸಮರ್ಥತೆ ಅಷ್ಟೇ ಇಲ್ಲದೆ ಲಿಮಿಟೆಡ್ ಸಾಮರ್ಥ್ಯ ಇದ್ದಿದ್ದರೆ ಅವನು ಇಂದ್ರಜಾಲ ಸೃಷ್ಟಿ ಮಾಡ್ತಾ ಇದ್ದ. ಭಗವಂತನದು ಲಿಮಿಟೆಡ್ ಸಾಮರ್ಥ್ಯ ಅಲ್ಲ. ಆ ಕಾರಣದಿಂದ ಜ್ಞಾನ ದುರ್ಬಲರಾದವರು ಈ ಭಗವಂತನ ಸೃಷ್ಟಿಯನ್ನು ಇಂದ್ರಜಾಲ ಸೃಷ್ಟಿಯಂತೆ ಅಂತ ಭಾವನೆ ಮಾಡ್ತಾರೆ. ನಿಜವಾದ ಜ್ಞಾನಶಕ್ತಿ ಉಳ್ಳವರಾದ ಈ ಸೃಷ್ಟಿಯನ್ನು ಸತ್ಯವಾದ ಸೃಷ್ಟಿಯಂತಲೇ ತಿಳ್ಕೊಳ್ತಾರೆ ಅಂತ ಹೇಳಿ, ನಿತ್ಯಂ ನಿರಸ್ತ ಇಂದ್ರಜಾಲೆ ಸ್ವತಏವ ಕಥಂ ಭವೇತ್ ಅಂತ ಹೇಳಿ ಭಗವಂತ ಅವನು ದೋಷರಹಿತನು. ಅವನು ಇಂದ್ರಜಾಲ ಸೃಷ್ಟಿ ಮಾಡುವುದು ಅನ್ನೋದು ಅರ್ಥವಿಲ್ಲದ ಮಾತಾಗುತ್ತೆ, ಅದು ಅವನಿಗೆ ದೋಷವನ್ನು ಪ್ರತಿಪಾದನೆ ಮಾಡಿದಂತಾಗುತ್ತೆ. ಯಾಕಂದ್ರೆ ಸತ್ಯ ಸೃಷ್ಟಿ ಮಾಡುವ ಸಾಮರ್ಥ್ಯವಿಲ್ಲ, ಇಂದ್ರಜಾಲ ಸೃಷ್ಟಿ ಮಾಡಿದ್ದಾನೆ ಅಂತ ಇಲ್ಲ ಪೂರ್ವ ಪಕ್ಷ ತಗೊಂಡು ಬರೋದು. ಇಲ್ಲದೆ ಅವನಿಗೆ ಸತ್ಯ ಸೃಷ್ಟಿ ಮಾಡುವ ಸಾಮರ್ಥ್ಯವಿದೆ, ಆದರೆ ಇಂದ್ರಜಾಲ ಸೃಷ್ಟಿ ಮಾಡುವ ಸಾಮರ್ಥ್ಯವು ಎರಡೂ ಇದೆ. ಇಂದ್ರಜಾಲ ಸೃಷ್ಟಿಯನ್ನು ಮಾಡಿದ್ದಾನೆ ಅಂತ ಒಂದು ವೇಳೆ ಪೂರ್ವಪಕ್ಷ ತಗೊಂಡು ಬಂದರೆ ಹಾಗೆಯಲ್ಲ, ಆವಾಗ ಅವನು ಸತ್ಯವಾದ ಸೃಷ್ಟಿಯನ್ನು ಯಾವಾಗಾದ್ರೂ ಮಾಡಬೇಕು. ಯಾವತ್ತು ಎಲ್ಲವೂ ಮಾಯಾ ಸೃಷ್ಟಿಯೇ ಮಾಡ್ತಾ ಇದ್ದಾನಂತ ಹೇಳಿದ್ರೆ, ಸತ್ಯವಾದ ಸೃಷ್ಟಿ ಒಮ್ಮೆಯೂ ಮಾಡಲಿಲ್ಲ ಅಂತ ಹೇಳಿದರೆ ಆವಾಗ ಅವನಿಗೆ ಕೇವಲ ಇಂದ್ರಜಾಲ ಸೃಷ್ಟಿಯ ಸಾಮರ್ಥ್ಯ ಇದೆ ಅಂತ ಮಾತ್ರ ತಿಳಿಯುತ್ತೆ. ಈ ಅವನು ಮಾಯಗಳನ್ನು ಕೆಲವು ಸಂದರ್ಭಗಳಲ್ಲಿ ಮಾಡಿರಬಹುದು, ಆದರೆ ಜಗತ್ತಿನ ಸೃಷ್ಟಿ ಅನ್ನುವುದು ಮಾತ್ರ ಮಾಯವಲ್ಲ ಅನ್ನುವುದನ್ನು ಭಗವಂತನಿಗೆ ದೋಷರಾಹಿತ್ಯವನ್ನು ಹೇಳುವುದಕ್ಕಾಗಿ ನಾವು ತಿಳಿಯಬೇಕಾಗಿರುವಂತಹ ವಿಷಯವಾಗಿದೆ ಅಂತೇಳಿ ಇವತ್ತು ಇಲ್ಲಿಗೆ ನಾವು ನಿಲ್ಲಿಸೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಮತ್ತು ಮುಂದುವರಿಸೋಣ. ಶ್ರೀಕೃಷ್ಣ ಅರ್ಪಣ ವಸ್ತು. ಕಾಯನ ವಾಚ ಮನಸ್ಸೇಂದಿಯರ್ವ ಬುದ್ಧಾತ್ಮನಾವ ಅನಸು ಸ್ವಭಾವ ಕರೋಮಿ ಇತ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣ.